तुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसंवत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ततः संवर्धितो राजा शान्तनुल्लोकपालकः सतुलेभे परां निष्ठां प्राप्य धर्मविदां वरः। धनुर्वेदे च वेदे च गतिं स परमां गतः यौवनं चापि सम्प्राप्तः कुमारो वदतां वरः। ಒಳ್ಳೆ ವೃದ್ಧಿ ಹೊಂದುತ್ತಾ ಇದ್ದಾನೆ ಶಾಂತನು ಮಹಾರಾಜ. ಧರ್ಮ ವೇತ್ರುಗಳಲ್ಲಿ, ಧರ್ಮ ತಿಳಿದವರಲ್ಲಿ ಶ್ರೇಷ್ಠರಾಗಿ ಪರಮ ನಿಷ್ಠೆಯಿಂದ ಲೋಕಪಾಲನೆ ಮಾಡ್ತಾ ಇದ್ರು. ವೇದದಲ್ಲಿ, ಧನುರ್ವೇದದಲ್ಲಿ ಒಳ್ಳೆ ಪರಮೋನ್ನತ ಸ್ಥಿತಿಗೆ ಬಂದರಂತೆ. ವೇದವನ್ನೆಲ್ಲ ಅಧ್ಯಯನ ಮಾಡಿದರು. ಒಳ್ಳೆ ವಾಗ್ಮಿ ಆಗಿರತಕ್ಕಂಥ ಶಾಂತನು ಯೌವನ ದಶಕ್ಕೆ ಬರ್ತಾ ಇದ್ದಾನೆ. ಸಂಸ್ಮರನ್ ಚಕ್ಷಯಾನ್ ಲೋಕಾನ್ ವಿಜಾತಾನ್ ಸ್ವೇನ ಕರ್ಮಣ ಪುಣ್ಯ ಕರ್ಮ ಕೃದೇ ವಾಸೀತ್ ಶಾಂತನು ಕುರು ಸತ್ತಮಃ. ಆ ಶಾಂತನ ತಾನು ಮಾಡಿದ ಸತ್ಕರ್ಮಗಳಿಂದ ಸಂಪಾದನೆ ಮಾಡಿದಂಥ ಪುಣ್ಯ ಲೋಕಗಳನ್ನೇ, ಅಕ್ಷಯ ಪುಣ್ಯ ಲೋಕಗಳನ್ನು ಯಾವಾಗೂ ಚಿಂತನೆ ಮಾಡುತ್ತಾ ಪುಣ್ಯಕರ್ಮಗಳನ್ನೇ ಮಾಡ್ತಾ ಇದ್ದ. ಪುಣ್ಯಕರ್ಮ ಕೃದೇವ ಆಸಿ, ಪುಣ್ಯಕರ್ಮಗಳನ್ನೇ ಮಾಡ್ತಾ ಇದ್ದರಂಥವ್ರು. ಅಂಥ ಕಾಲಕ್ಕೆ ಪ್ರತೀಪ ಶಾಂತನುಂ ಪುತ್ರಂ ಯೌವನಸ್ಥಂ ತತೋನ್ವಶಾತ್. ಯೌವನದಲ್ಲಿರತಕ್ಕಂಥ ಶಾಂತನು ಮಹಾರಾಜನನ್ನ ಪ್ರತೀಪ ಮಹಾರಾಜ ಹೀಗೆ ಶಾಸನ ಮಾಡ್ತಾ ಇದ್ದಾರೆ, ಉಪದೇಶ ಕೊಡ್ತಾ ಇದ್ದಾರೆ. ಪುರ ಸ್ತ್ರೀಮಾಂ ಸಮಭ್ಯಗಾತ್ ಶಾಂತನೋ ಭೂತಯೇ ತವ ತ್ವಾಂ ಆವ್ರಜೇ ಯದಿ ರಹಸ್ಸ ಪುತ್ರ ವರವರ್ಣಿನಿ. ಕಾಮಯಾನಾಭಿರೂಪಾಢ್ಯಾ ದಿವ್ಯಾ ಸ್ತ್ರೀ ಪುತ್ರ ಕಾಮ್ಯಯ ಸಾತ್ವಯ ನಾನು ಯೋಕ್ತವ್ಯ ಕಾಸಿ ಕಸ್ಯಾಸಿ ಚಾಂಗನಿ. ಏ ಮಗನೇ, ಕುಮಾರ, ಹಿಂದೆ ಒಬ್ಬ ದೇವಿ ದೇವತೆಗಳಿಗೆ ಸಂಬಂಧಪಟ್ಟಂಥ ಒಬ್ಬ ಸ್ತ್ರೀ ನನ್ನ ಹತ್ರ ಬಂದಿದ್ದು, ನಿನ್ನ ವೃದ್ಧಿಗಾಗಿಯೇ ಬಂದಿದ್ಲಾಕಿ. ಯಾವಾಗಾದರೂ ಆ ದಿವ್ಯ ಕಾಂತ ಏಕಾಂತವಾಗಿ ಮಗಬೇಕು ಅಂತ ನಿನ್ನನ್ನು ಸಮೀಪ ಮಾಡಿದರೆ, ನೀನು ಯಾರು, ಯಾರ ಮಗಳು ಅಂತ ಪ್ರಶ್ನೆಗಳನ್ನು ನೀನು ಕೇಳಬಾರ್ದು. ಎಚ್ಚ ಕುರಿಯ ತನ ತತ ಕರ್ಮ ಸಾ ಪ್ರಷ್ಟವ್ಯ ತ್ವಯಾನಘ ಮನ್ನಿ ಯೋಗಾತ್ ಭಜಂತೀಂ ತಾಂ ಭಜೇಥಾ ಇತ್ಯುವಾಚ ತಂ. ಆಕೆ ಏನು ಕೆಲಸ ಮಾಡಿದ್ರೂ ಪ್ರಶ್ನೆ ಮಾಡಬಾರ್ದು. ಆಕೆ ಬಯಸಿದರೆ ನನ್ನ ಆಜ್ಞಾ ಅಂತ ತಿಳ್ಕೊಂಡು ಆಕೆಯನ್ನೇ ನೀನು ಭಾರ್ಯೆಯಾಗಿ ಸ್ವೀಕಾರ ಮಾಡಬೇಕು. ವೈಶಂಪಾಯನ ಹೇಳ್ತಾ ಇದ್ದಾರೆ, ಏವಂ ಸಂದಿಶ್ಯ ತನಯಂ ಪ್ರತಿಪಶಾಂತನುಂ ತದಾ ಶ್ವೇತ ರಾಜ್ಯೇ ಅಭಿಷಿಚ್ಯೈನಂ ವನಂ ರಾಜಾ ವಿವೇಶ. ಈ ರೀತಿಯಾಗಿ ಮಗನಿಗೆ ತಾನು ಹೇಳಿ ಆತನನ್ನು ತನ್ನ ರಾಜ್ಯದಲ್ಲಿ ಅಭಿಷೇಕ ಮಾಡಿ ವನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ರಾಜ. ಸ ರಾಜ ಶಾಂತನುರ್ಧೀಮಾನ್ ದೇವರಾಜ ಸಮದ್ವಿತಿ ಬಭೂವ ಮೃಗಯಾ ಶೀಲ ಶಾಂತನುರ್ವನ ಗೋಚರ. ಆ ಶಾಂತನು ಮಹಾರಾಜ ಒಳ್ಳೆ ಬುದ್ಧಿವಂತ, ದೇವರಾಜ ಇಂದ್ರನಂತೆ ಒಳ್ಳೆ ಶೋಭೆ ಇರತಕ್ಕಂಥವ. ತಾನು ಬೇಟೆ ಆಡಬೇಕೆಂಬ ಆಸಕ್ತಿಯಿಂದ ಬೇಟೆಗೆ ಹೋಗ್ತಾ ಇದ್ದ. ಬೇಟೆಗೆ ಹೋಗಿದ್ದಾನೆ. ಸಮೃಗಾನ್ ಮಹಿಷಾಂಶ್ಚೈವ ವಿನಿಘ್ನನ್ ರಾಜಸತ್ತಮಃ ಗಂಗಾಂ ಅನುಚಚಾರೈಕಃ ಸಿದ್ಧಚಾರಣ ಸೇವಿತಾಂ. ಕ್ರೂರ ಮೃಗಗಳನ್ನು, ಕ್ರೂರವಾದ ಜಂತುಗಳನ್ನು ಎಲ್ಲವನ್ನ ಸಂಹಾರ ಮಾಡ್ತಾ ಸಿದ್ಧಚಾರಣಾದಿ ಎಲ್ಲರೂ ಸೇವಾ ಮಾಡುವಂಥ ಗಂಗಾ ತೀರದಲ್ಲಿ ಒಬ್ಬನೇ ಹೋಗ್ತಾ ಇದ್ದ. ಸ ಕದಾಚಿನ್ ಮಹಾರಾಜ ದದರ್ಶ ಪರಮಾಂ ಸ್ತ್ರೀಯಂ ಜಜ್ವಲ್ಯಮಾನಾಂ ವಪುಷಾ ಸಾಕ್ಷಾಚ್ರಿಯಮಿವ ಪರಾಂ. ಅವಾಗ ಒಬ್ಬ ದೇವಸ್ತ್ರೀಯನ್ನು ನೋಡ್ತಾ ಇದ್ದಾನೆ. ಒಳ್ಳೆ ಕಾಂತಿಯಿಂದ ಬೆಳಗ್ತಾ ಇದ್ದಾಳೆ, ಲಕ್ಷ್ಮೀದೇವಿಯಂತೆ ನೋಡ್ಲಿಕ್ಕಿದ್ದಾಳೆ. ಸರ್ವಾನವದ್ಯಾಂ ಸುದತೀಂ ದಿವ್ಯಾಭರಣಭೂಷಿತಾಂ ಸೂಕ್ಷ್ಮಾಂಬರಧರಾಂ ಏಕಾಂ ಪದ್ಮೋದರ ಸಮಪ್ರಭಾಂ. ಯಾವ ದೋಷವಿಲ್ಲದೆ ಇರತಕ್ಕಂಥ ಸೌಂದರ್ಯ ಸ್ತ್ರೀ, ದಿವ್ಯ ಆಭರಣಗಳನ್ನು ಅಂದರೆ ದೇವತಾ ಸಂಬಂಧವಾದ ಆಭರಣಗಳು ಹಾಕ್ಕೊಂಡಿದ್ದಾಳೆ. ಹಾಗೆ ದೇವತೆಗಳು ಉಡುವಂಥ ಸೂಕ್ಷ್ಮಾಂಬರಗಳನ್ನು ತೆಳುವಾದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿದ್ದಾಳೆ. ಹಾಗೆ ಪದ್ಮೋದರ ಸಮಪ್ರಭಾಂ, ಪದ್ಮದ ಮಧ್ಯದಲ್ಲಿರತಕ್ಕಂಥ ಏನು ಭಾಗ ಏನು ಹೊಳೀತಾ ಇರುತ್ತೆ ಆ ಥರ ಇದ್ದಾಳೆ. ತಾಂ ದೃಷ್ಟ ಹೃಷ್ಟ ರೋಮಾಭೂತ್ ವಿಸ್ಮಿತೋ ರೂಪ ಸಂಪದ ಪಿಬನ್ ನಿವಚ ನೇತ್ರಾಭ್ಯಾಂ ನಾತೃಪ್ತನರಾಧಿಪ. ಆಕೆ ಸೌಂದರ್ಯಕ್ಕೆ ಆಶ್ಚರ್ಯಪಟ್ಟು ರಾಜ ಕಳ್ಳತ್ತು ಗಂಧೆ ವಿಶೇಷವಾಗಿ ತನ್ನ ಕಣ್ಣಿನಿಂದಲೇನೆ ರೂಪವನ್ನು ನೋಡ್ತಾ ಅಂದರೆ ಕುಡಿಯುತ್ತಾ ಸಂತೋಷ ಪಡ್ತಾ ಇದ್ದ. ಸಾಚ ದೃಷ್ಟೈವ ರಾಜಾನಂ ವಿಚರಂತಂ ಮಹಾದ್ಯುತಿಂ ಸ್ನೇಹಾದಾಗತ ಸೌಹಾರ್ದ ನಾತೃಪ್ಯತ ವಿಲಾಸಿನಿ. ಆಕೆಯು ವಿಶೇಷವಾಗಿ ತುಂಬ ತೇಜಸ್ಸು ನಿಂದಿರತಕ್ಕಂಥ ರಾಜನ ನೋಡ್ತಾ ಇದ್ದಾಳೆ. ಆತನ ಇಷ್ಟು ನೋಡಿದರೂ ಆಕೆಗೂ ತೃಪ್ತಿ ಆಗ್ತಾ ಇಲ್ಲ. ಅವಾಗ ಹೇಳ್ತಾರೆ, ಯಾರೀತ ಶಾಂತನು ವರುಣದೇವರೇ ಬಂದದ್ದು. ತಾಮುವಾಚ ತಥೋ ರಾಜ ಸಾಂತ್ವಯನ್ ಶ್ಲಕ್ಷ್ಣಯಾಗಿರ ದೇವೀ ವಾ ದಾನವೀ ವಾ ತ್ವಂ ಗಂಧರ್ವೀ ಚಾಥ ಚಾಪ್ಸರ ಯಕ್ಷೀವಾ ಪನ್ನಗೀವಾಪಿ ಮಾನುಷೀವಾ ಸುಮಧ್ಯಮೇ ಯಾಚೆ ತ್ವಾಂ ಸುರಗರ್ಭಾಭೇ ಭಾರ್ಯಾಮೇ ಭವ ಶೋಭನೆ. ಆವಾಗ ಒಳ್ಳೆ ಮಾತುಗಳಿಂದ ಕೇಳಿ ಹೇಳ್ತಾನೆ, ಯಾರು ನೀನು? ದೇವಕಾಂತೆಯ, ದಾನವಕಾಂತನೋ, ಗಂಧರ್ವ ವನಿತೆಯೋ, ಅಪ್ಸರಸವ, ನಂತರ ವಿಶೇಷವಾಗಿರ್ತಕ್ಕಂಥ ಯಕ್ಷಕಾಂತೆಯ, ನಾಗಕಾಂತೆಯ, ಮಾನವ ಸ್ತ್ರೀಯ, ದೇವತಾ ಸೌಂದರ್ಯ ಇರತಕ್ಕಂಥ ನೀನು? ನಿನ್ನನ್ನು ಕೇಳ್ತಾ ಇದ್ದೇನೆ, ನನ್ನ ಹೆಂಡತಿಯಾಗು. ಇಲ್ಲಿಗೆ ಇತಿ ಶ್ರೀ ಮಹಾಭಾರತೆ ಆದಿಪರ್ವಣಿ ಸಂಭವ ಪರ್ವಣಿ ಶಾಂತನೋಪಾಖ್ಯಾನೆ ಸಪ್ತನವತಿತಮೋಧ್ಯಾಯ 97ನೇ ಅಧ್ಯಾಯವನ್ನು ಪೂರ್ಣಗೊಳಿಸಿ 98ನೆಯ ಅಧ್ಯಾಯವನ್ನು ಹೇಳ್ತಾ ಇದ್ದಾರೆ. ವೈಶಂಪಾಯನರು ಹೇಳ್ತಾರೆ, ಎತಚ್ಛುತ್ವ ವಚೋ ರಾಜ್ಞ ಅಸ್ಮಿತಂ ಮೃದುವಲ್ಗುಚ. ವಿಶೇಷವಾಗಿ ರಾಜನ ಮಾತನ್ನು ಕೇಳಿ, ಆ ಮಧುರವಾದ ಮಾತನ್ನು ಕೇಳಿ ಆಕೆ ಯಶಸ್ವಿನೀಚ ಸಾಗಚ್ಛತ್ ಶಾಂತನೋರ್ಭೂತಯೇ ತದಾ ಸಾ ಚ ದೃಷ್ಟ್ವಾ ನೃಪಶ್ರೇಷ್ಠಂ ಚರಂತಂ ತೀರಮಾಶ್ರಿತಂ. ಒಳ್ಳೆ ಯಶಸ್ಸಿರತಕ್ಕಂಥ ಗಂಗಾದೇವಿ ಆ ಶಾಂತನು ಮಹಾರಾಜನಿಗೆ ವೃದ್ಧಿಯಾಗಲಿ ಅಂತ ಆತನ ಹತ್ತಿರ ಬರ್ತಾ ಇದ್ದಾಳೆ. ವಸೂನಾಂ ಸಮಯಂ ಸ್ಮೃತ್ವ ಅಥಾಭ್ಯಗಚ್ಚದನಿಂದಿತ. ಆ ವಿಶೇಷವಾಗಿರತಕ್ಕಂಥ ವಸುಗಳಿಗೆ ಕೊಟ್ಟ ಮಾತನ್ನು ನೆನೆಸಿಕೊಂಡು ನಂತರ ಪ್ರಜಾರ್ಥಿನಿ ರಾಜಪುತ್ರಂ ಶಾಂತನುಂ ಪೃಥಿವೀಪತಿಂ ಪ್ರತೀಪವಚನಂ ಚಾಪಿ ಸಂಸ್ಮೃತ್ಯೈವ ಸ್ವಯಂ ನೃಪ. ಅಂದರೆ ವಸುಗಳನ್ನೇ ಮಕ್ಕಳನ್ನಾಗಿ ಪಡೆಯಬೇಕೆಂಬ ಉದ್ದೇಶದಿಂದ ಬರ್ತಾ ಇದ್ದಾಳೆ. ಪ್ರತೀಪ ಮಹಾರಾಜನ ಮಾತು, ನನ್ನ ಮಗನಿಗೆ ನೀನು ಹೆಂಡತಿ ಆಗಬಹುದು ಅಂತ, ಅದಕ್ಕೆ ತಾನು ವಿಶೇಷವಾಗಿ ಹತ್ತಿರ ಬರ್ತಾ ಇದ್ದಾಳೆ. ಕಾಲೋಯಮಿತಿ ಮತ್ವಾ ಸಾ ವಸೂನಾಂ ಶಾಪಚೋದಿತ ಓವಾಚ ಚೈವ ರಾಜ್ಞಸ್ಸ ಕ್ಲಾದಯಂತಿ ಮನೋಗಿರ. ಇದು ವಸುಗಳಿಗೆ, ಆ ವಸುಗಳಿಗೆ ಶಾಪ ಬಂದಿದೆ. ಅವರು ಹುಟ್ಟಬೇಕಾದಂಥ ಸಂದರ್ಭ ಈ ಕಾಲ ಆಗಿದೆ ಅಂತ ತಿಳ್ಕೊಂಡು ರಾಜನ ಹತ್ತಿರ ಬಂದು ಒಳ್ಳೆ ಮನಸ್ಸಿಗೆ ಸಂತೋಷ ಕೊಡುವ ಮಾತನ್ನು ಮಾತಾಡ್ತಾ ಇದ್ದಾಳೆ. ಭವಿಷ್ಯಾಮಿ ಮಹೀಪಾಲ ಮಹಿಷೀತೆ ವಶಾನುಗ. ನಾನು ನಿನ್ನ ವಿಶೇಷವಾಗಿ ಹೆಂಡತಿಯಾಗಿ ನಿನ್ನ ವಶದಲ್ಲಿರ್ತೇನೆ. ಎತ್ತು ಕುರಿಯಾಮಹಂ ರಾಜನ್ ಶುಭಂ ವಾ ಯದಿ ವಾ ಶುಭಂ ನ ತದ್ವಾರಯಿತವ್ಯಾಸ್ಮಿ ನ ವಕ್ತವ್ಯ ತಥಾ ಪ್ರಿಯಂ. ನಾನು ಏನೇ ಶುಭವಾದ ಕೆಲಸ ಮಾಡಲಿ ಅಶುಭವಾದ ಕೆಲಸ ಮಾಡಲಿ ನನ್ನನ್ನು ಅಡ್ಡಿ ಮಾಡಬಾರ್ದು, ನನಗೆ ಕಷ್ಟ ಆಗುವಂತೆ ಮಾತಾಡಬಾರ್ದು. ಇಲ್ಲಿ ಬರ್ತಾ ಇದೆ, ದೇವತೆಗಳು ಭೂಲೋಕಕ್ಕೆ ಅಂತ ಬಂದಾಗ ಅವರದ್ದೇ ಒಂದು ಕಾರ್ಯದ ಕುರಿತು ಒಂದು ಪದ್ಧತಿಯನ್ನು ಇಟ್ಟುಕೊಂಡು ಬಂದಿರ್ತಾರೆ. ಇಂಥ ಕಾರ್ಯ ಆಗಬೇಕು, ಇದು ಮಾಡಿದರೆ ದೇವರಿಗೆ ಪ್ರೀತಿ ಆಗುತ್ತೆ ಅಂತ. ಯದ್ಯಪಿ ಆಕೆ ಬಂದು ಮಾಡಿದ್ದು ಹುಟ್ಟಿದ ಮಕ್ಕಳನ್ನೆಲ್ಲ ಕೊಂದು ಹಾಕಿದ್ಲು. ಮಗು ಆಗೋದು ತಗೊಂಡು ಹೋಗಿ ನದಿಯಲ್ಲೇ ಹಾಕೋದು. ಯಾರು ಸುಮ್ಮನೆ ಇರ್ತಾರೆ? ಹುಟ್ಟಿದ ಮಗುವನ್ನು ತಗೊಂಡೋಗಿ ತಾಯಿ ಹಡದವಳು ನದಿಯಲ್ಲಿ ಹಾಕೋ ತಾಯಿ ಯಾರಾದರೂ ಇದ್ದಾರಾ ಈ ಜಗತ್ತಿನಲ್ಲಿ? ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಕೆ ಹಾಕಿದ್ಲು. ಅದಕ್ಕೆ ಹೇಳ್ತಾರೆ, ದೇವತೆಗಳ ಕಾರ್ಯದ ಹಿನ್ನೆಲೆ ಬೇರೆ, ಮನುಷ್ಯರು ನಮ್ಮ ಬುದ್ಧಿ ಬೇರೆ. ದೇವತೆಗಳ ಕಾರ್ಯ, ಅದರ ಹಿನ್ನೆಲೆ ಬೇರೆ. ಏನು ಹಿನ್ನೆಲೆ? ವಸುಗಳು ಕೇಳಿಕೊಂಡಿದ್ರು, ನಾವು ಭೂಮಿಯ ಮೇಲಿರಬಾರದು, ಭೂಮಿಯ ಮೇಲಿದ್ದರೆ ಆ ಅನ್ನದ ಸಂಪರ್ಕದಿಂದ ದೇವರನ್ನೇ ಮರೆತು ಬಿಡುತ್ತೇವೆ ನಾವು, ಆದ್ದರಿಂದ ನಮಗೆ ಬೇಡ, ಹುಟ್ಟಿದ ಕೂಡಲೇ ಕೊಂದು ಬಿಡಮ್ಮ ಅಂತ ವಸುಗಳು ಕೇಳಿಕೊಂಡ್ರು. ಅದು ಆಕೆ ಗೊತ್ತಿತ್ತು, ಅದಕ್ಕೆ ಅವರನ್ನು ಕೊಂದ್ಲು. ಅಂದರೆ ಹುಟ್ಟಿದ ಕೂಡಲೇ ಶರೀರ ಬಿಡುಗಡೆ ಆಯಿತು, ಅವರು ಪ್ರಶಾಂತವಾಗಿ ತಮ್ಮ ತಮ್ಮ ಲೋಕಕ್ಕೆ ಹೋಗ್ಬಿಟ್ರು. ಇದು ದೇವತೆಗಳ ಲೆಕ್ಕದಲ್ಲಿ ಒಳ್ಳೆ ಕಾರ್ಯ, ಮನುಷ್ಯರ ಲೆಕ್ಕದಲ್ಲಿ ಪರಮ ಘೋರ ಕಾರ್ಯ. ನಮ್ಮ ಸ್ಕೇಲ್ ಹಿಡ್ಕೊಂಡು ದೇವತೆಗಳನ್ನು ಅಳಿಯಲಿಕ್ಕೆ ಹೋಗಬಾರದು, ಅವರದ್ದೇ ಬೇರೆ ಇರುತ್ತೆ. ಆದರೆ ಭೂಲೋಕಕ್ಕೆ ಬಂದಾಗ ಅವರ ಕಾರ್ಯಗಳನ್ನು ಮಾಡಿದರೆ ಭೂಮಿಯಲ್ಲಿರುವ ಜನರು ಬಿಡಲ್ಲ ಅಂತಾರೆ. ಮತ್ತೆ ಅದಕ್ಕೇನು ಮಾಡಬೇಕು? ಅದಕ್ಕೆ ಅವರು ಹಿಡಿಸ್ಕೊಳ್ಳೋದೇ ಇಲ್ಲ. ಸ್ವಾಮಿ ಕೊಟ್ಟಿದ್ದು ಅಂತ ಸಮರ್ಪಣೆ ಮಾಡಿ ದೇವರಿಗೆ ಹೊರಟೋಗ್ತಾರೆ. ಅಂದವರಿಗೆ ಅವರು ಯಾವ್ಯಾವ ಜನ್ಮಗಳು ಪಡೆಯಬೇಕೋ, ಅವರು ಪ್ರಾರಬ್ಧ ಕರ್ಮ ಇರುತ್ತೋ ಅವೆಲ್ಲ ಶೇರ್ ಮಾಡ್ತಾನೆ ಭಗವಂತ. ಅದನ್ನು ಹೇಳ್ತಾ ಇದ್ದಾರೆ. ನಾನೇನು ಮಾಡಿದರೂ ಅದು ಶುಭ ಆಗಲಿ ಅಶುಭ ಆಗಲಿ ನೀನು ನನ್ನ ತಡಿಬಾರ್ದು. ಅಷ್ಟೇ ಅಲ್ಲ, ನನ್ನ ಕುರಿತು ಕೆಟ್ಟದಾಗಿ ಮಾತಾಡಬಾರ್ದು. ಏವಂ ಹಿ ವರ್ತಮಾನೇಹಂ ತ್ವಯಿವತ್ಸ್ಯಾಮಿ ಪಾರ್ಥಿವ ವಾರಿತ ವಿಪ್ರಿಯಂ ಚೋಕ್ತ ತ್ಯಜೇಯಂ ತ್ವಾಮ ಸಂಶಯಂ. ನಾನು ಮಾಡುವುದನ್ನು ಅಡ್ಡಿ ಮಾಡಿದರು, ಅಪ್ರಿಯವಾಗಿ ಮಾತಾಡಿದರು, ನಾನು ಬಿಟ್ಟು ಹೋಗ್ತೇನೆ. ತಥೇತಿ ಸಾ ಯದಾ ತೋಕ್ತ ತದಾ ಭರತ ಸತ್ತಮ ಪರಹರ್ಷ ಮಧುಲಂ ಲೇಭೆ ಪ್ರಾಪ್ಯತಂ ಪಾರ್ಥಿವೋತ್ತಮಂ. ಆ ಶಾಂತನ ಮಹಾರಾಜ ಹಾಗೇ ಆಗಲಿ ಅಂತ ಹೇಳಿದ ಕೂಡಲೇ ಆತನನ್ನು ಗಂಡನಾಗಿ ಪಡೆದು ತುಂಬ ಸಂತೋಷಪಟ್ಲಾಕೆ. ರಥಮಾರೋಪ್ಯತಾಂ ದೇವೀಂ ಜಗಾಮ ಸ ತಯಾ ಸಹ ಸಾತ ಶಾಂತನಮ್ಯಾಗಾತ್ ಸಾಕ್ಷಾತ್ ತಕ್ಷಾತ್ ಲಕ್ಷ್ಮೀರಿವಾಪರ. ಗಂಗಾದೇವಿಯನ್ನು ರಥದಲ್ಲಿ ಏರಿಸಿಕೊಂಡು ಶಾಂತನ ಮಹಾರಾಜ ಹೊರಟು ಹೋಗ್ತಾ ಇದ್ದಾನೆ. ಆಕೆ ವಿಶೇಷವಾಗಿ ಆ ರಾಜನನ್ನು ಅನುಸರಿಸಿ ಹೋಗ್ತಾ ಇದ್ದಾಳೆ. ನಾರಾಯಣನನ್ನು ಲಕ್ಷ್ಮಿ ಅನುಸರಿಸಿದಂತೆ ಆಕೆ ಹೋದ್ಲು. ಅಸಾಧ್ಯ ಶಾಂತನುಸ್ತಾಂ ಚ ಬುಭುಜೇ ಕಾಮತೋವಶೀ ನ ಪ್ರಷ್ಟವ್ಯೇತಿ ಮನವಾನಃ ನ ಸತಾಂ ಕಿಂಚಿದೂಚಿವಾನ್. ಆಕೆ ಜೊತೆಗೆ ಸಂತೋಷವಾಗಿದ್ದ, ಆದರೆ ಆಕೆಯನ್ನು ಏನು ಪ್ರಶ್ನೆ ಮಾಡಬಾರದು ಅಂತ ಏನೂ ಪ್ರಶ್ನೆ ಮಾಡಲಿಲ್ಲ ಯಾವಾಗ. ತತಸ್ಯ ಶೀಲವೃತ್ತೇನ ರೂಪ ಔದಾರ್ಯ ಗುಣೇನ ಚ ಉಪಚಾರೇಣ ಚ ರಹಸ್ಸು ತುತೋಷ ಜಗತೀಪತಿ. ಆಕೆಯ ಶೀಲ ನಡುವಳೆ, ಹಾಗೆ ವಿಶೇಷವಾಗಿ ಆಕೆ ಮಾಡತಕ್ಕಂಥ ಸೇವೆಗಳಿಂದ ಶಾಂತನು ಮಹಾರಾಜ ಸಂತೋಷಪಟ್ಟ. ದಿವ್ಯ ರೂಪಾಹಿ ಸಾ ದೇವಿ ಗಂಗಾ ತ್ರಿಪದಗಾಮಿನಿ ಮಾನುಷಂ ವಿಗ್ರಹಂ ಕೃತ್ವಾ ಶ್ರೀಮಂತಂ ವರವರ್ಣಿನಿ ಭಾಗ್ಯೋಪನತ ಕಾಮಸ್ಯ ಭಾರ್ಯಾ ಚೋಪನತಾಭವತ್ ಶಾಂತನೋರ ನೃಪಸಿಂಹಸ್ಯ ದೇವರಾಜ ಸಮದ್ಯುತೇ. ಮೂರು ಲೋಕಗಳಲ್ಲೂ ಸಂಚಾರ ಮಾಡತಕ್ಕಂಥ ತಾಯಿ ಗಂಗಾದೇವಿ ತ್ರಿಪಥಗಾಮಿನಿ, ಆಕೆ ದಿವ್ಯವಾದ ಮನುಷ್ಯ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದು ಸಕಲ ಭಾಗ್ಯಗಳನ್ನು ಹೊಂದಿರತಕ್ಕಂಥ ಆ ರಾಜನ ಹೆಂಡತಿ ಆದ್ಲು. ಸಂಭೋಗ ಸ್ನೇಹ ಚಾತುರ್ಯೈ ಹಾವಭಾವ ಸಮನ್ವಿತೈ ರಾಜಾನಂ ರಮಯಾಮಾಸ ಯಥಾರೇಮೇ ತಥೈವ ಸಹ. ತನ್ನ ಹಾವಭಾವಗಳಿಂದ ಎಲ್ಲ ರೀತಿ ಸ್ನೇಹದ ಒಂದು ಪ್ರವೃತ್ತಿಯಿಂದ ಆ ರಾಜನನ್ನು ಸಂತೋಷಗೊಳಿಸ್ತಾ ಇದ್ದಾಳೆ. ರಾಜನೂ ಹಾಗೇ ಇದ್ದ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಸ ರಾಜ ರತಿಸಕ್ತತ್ವಾತ್ ಉತ್ತಮ ಸ್ತ್ರೀ ಗುಣೈರವು ಹೃತಃ ಸಂವತ್ಸರಾನ್ ಋತೂನ್ ಮಾಸಾನ್ ಬುಬುಧೇನ ಬಹೂನ್ ಗತಾನ್. ಆಕೆಯ ಗುಣಗಳಿಗೆ ವಶನಾಗಿ ಆಕೆಗೆ ವಶನಾಗಿ ವರ್ಷಗಳು ಋತುಗಳು ಮಾಸಗಳು ಯಾವುದೂ ಆತನಿಗೆ ಗೊತ್ತಾಗ್ತಾ ಇಲ್ಲ. ರಮಮಾಣಸ್ತಯಾಸಾರ್ಧಂ ಯಥಾ ಕಾಮಂ ನರೇಶ್ವರಃ ಅಷ್ಟಾವದನಯತ್ ಪುತ್ರಾನ್ ತಸ್ಯಾಂ ಅಮರ ಸನ್ನಿಭಾನ್. ಆತ ಆಕೆ ಜೊತೆಗೆ ಸಂತೋಷವಾಗಿದ್ದು ದೇವತೆಗಳಿಗೆ ಸಮಾನವಾದಂಥ 8 ಜನ ಮಕ್ಕಳನ್ನು ಪಡೀತಾ ಇದ್ದ. ಆಕೇನು ಮಾಡಿದ್ಲು? ಜಾತಂ ಜಾತಂ ಚಸಾ ಪುತ್ರಂ ಕ್ಷಿಪತ್ಯಂಭಸಿ ಭಾರತ ಪ್ರಿಣಾಮ್ಯಹಂ ತ್ವಾಮಿತ್ಯುಕ್ತ ಗಂಗಾ ಪ್ರೋತ ಸ್ರೋತಸ್ಯ ಮಜ್ಜನಾತ್. ಹುಟ್ಟಿದ ಆ ಕೂಸನ್ನ ಗಂಗೆಯಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದ್ಲು. ಅದು ಹೇಳೋದು ಏನು? ಆ ಬಿಡೋ ಕಾಲಕ್ಕೆ ನಿನಗೆ ನಾನು ಆನಂದ ಕೊಡ್ತಾ ಇದ್ದೇನೆ ಅಂತ ಹೇಳಿ ಆ ಮಗುವನ್ನ ನೀರಲ್ಲಿ ಹಾಕೋದು. ತಸ್ಯ ತನ್ನ ಪ್ರಿಯಂ ನಗ್ನ ಶಾಂತನೋರಭವತ್ತದ ನತತಾಂ ಕಿಂಚನೋವಾಚ ತ್ಯಾಗಾತ್ ಭೀತೋ ಮಹೀಪತಿ. ಆದರೆ ಶಾಂತನು ಮಹಾರಾಜನಿಗೆ ಅದು ಇಷ್ಟ ಆಗಲಿಲ್ಲ, ಆ ಮಗು ಮಕ್ಕಳನ್ನು ಕೊಲ್ಲೋದು. ಆದರೆ ಬಿಟ್ಟು ಹೋಗ್ತಾಳೆ ಎಂಬ ಭಯದಿಂದ ಆ ರಾಜ ಏನು ಮಾತಾಡಲಿಲ್ಲ. ಅಥೈನಾಂ ಅಷ್ಟಮೇ ಪುತ್ರೇ ಜಾತೇ ಪ್ರಹಸತೀಮಿವ ಉವಾಚ ರಾಜ ದುಃಖಾರ್ಥ ಪರೀಪ್ಸನ್ ಪುತ್ರಮಾತ್ಮನಃ. ವಿಶೇಷವಾಗಿ 8ನೇ ಮಗ ಆದ ಅವಾಗ ದುಃಖದಿಂದ ರಾಜ ಮಗವನ್ನು ಬಯಸ್ತಕ್ಕಂಥವ ಆಕೆ ಜೊತೆಗೆ ಮಾತಾಡ್ತಾ ಇದ್ದಾನೆ. ಮಾಬಧಿ ಕಸ್ಯ ಕಾಸೀತಿ ಕಿಂ ಹಿನತ್ಸಿ ಸುತಾನಿತಿ ಪುತ್ರಘ್ನಿ ಸುಮಹತ್ ಪಾಪಂ ಸಂಪ್ರಾಪ್ತಂ ತೇ ಸುಗರ್ಹಿತಂ. ಏ ಕೊಲ್ಲಬೇಡ, ನೀನು ಯಾರ ಮಗಳು, ಈ ಮಕ್ಕಳನ್ನು ಯಾಕೆ ಕೊಲ್ತಾ ಇದ್ದೀಯ? ಪುತ್ರಘಾತಿನಿ ಪುತ್ರಘ್ನಿ ಮಕ್ಕಳನ್ನು ಕೊಳ್ಳುವವಳೆ, ನಿನಗೆ ತುಂಬ ಪಾಪ ಬಂದಿದೆ. ಇದೆಲ್ಲ ಸಜ್ಜನರು ನಿಂದ ಮಾಡತಕ್ಕಂಥದ್ದು. ಅವಾಗ ಆಕೆ ಹೇಳ್ತಾ ಇದ್ದಾಳೆ, ಪುತ್ರ ಕಾಮ ನತೇಹನ್ಮಿ ಪುತ್ರಂ ಪುತ್ರವತಾಂ ವರ ಜೀರ್ಣಸ್ತು ಮಮ ವಾಸೋಯಂ ಯಥಾಸ ಸಮಯ ಕೃತಃ. ನೋಡಯ್ಯ, ನಿನಗೆ ಮಗ ಬೇಕಲ್ವಾ, ಒಳ್ಳೆ ಮಗ ಸಿಕ್ಕಿದ್ದಾನೆ ನಿನಗೆ. ನಾನು ಈ ಮಗನನ್ನು ನಾನು ಕೊಲ್ಲಲ್ಲ, ಒಳ್ಳೆ ಮಕ್ಕಳಿರುವಂಥ ತಂದೆಯರಲ್ಲಿ ನೀನೇ ಶ್ರೇಷ್ಠನಾಗ್ತೀಯ ಈ ಮಗನಿಂದ. ಆದರೆ ನಾನು ಹೇಳಿದ ನಿಯಮದಂತೆ ಇಲ್ಲಿ ವಾಸ ಮಾಡುವುದು ನಂದು ಮುಗಿಯಿತು. ಅಹಂ ಗಂಗಾ ಜಜ್ಞುಸುತ ಮಹರ್ಷಿ ಗಣಸೇವಿತ ದೇವ ಕಾರ್ಯಾರ್ಥ ಸಿದ್ಧ್ಯರ್ಥಂ ಉಷಿತಾಹಂ ತ್ವಯಾ ಸಹ. ನಾನು ಗಂಗೆ, ಜಹ್ನುವಿನ ಮಗಳು, ಮಹರ್ಷಿಗಳನ್ನು ಸೇವಾ ಮಾಡ್ತಾ ಇರ್ತಾರೆ, ದೇವತೆಗಳ ವಸುಗಳ ಕಾರ್ಯಸಿದ್ಧಿಗಾಗಿ ನಾನು ನಿನ್ನ ಜೊತೆಗಿದ್ದೆ. ಇಮೇಷ್ಟೌ ವಸವೋ ದೇವಾಹ ಮಹಾಭಾಗಾಹ ಮಹೋಜಸಃ ವಸಿಷ್ಠ ಶಾಪ ದೋಷೇಣ ಮಾನುಷತ್ವ ಉಪಾಗತಃ. ಇನ್ನು ಯಾರು ನಾನು ಅಂತ ಕೇಳಿದ್ದೆಲ್ಲ ಹೇಳಿದ್ದೇನೆ, ಇನ್ನು ಇವರ್ಯಾರು ಅಂತ ಹೇಳ್ತಾ ಇದ್ದೇನೆ ನೋಡು. ಇವರು 8 ಜನ ವಸುಗಳು, ದೇವತೆಗಳು, ಮಹಾಜ್ಞಾನಿಗಳು, ತೇಜೋಮೂರ್ತರು, ವಿಶೇಷವಾಗಿರ್ತಕ್ಕಂಥ ಮಹಾತ್ಮರಿವರೆಲ್ಲ ವಸಿಷ್ಠರ ಶಾಪದಿಂದಾಗಿ ಅವರು ಮನುಷ್ಯತ್ವವನ್ನು ಪಡೆದರು. ತೇಷಾಂ ಜನಯಿತಾನನ್ಯ ತ್ವದೃತೆ ಭುವಿ ವಿದ್ಯತೆ ಮದ್ವಿಧಾ ಮಾನುಷಿ ಧಾತ್ರಿ ಲೋಕೆ ನಾಸ್ತಿಹ ಕಾಚನ. ಅವರಿಗೆ ತಂದೆ ಆಗತಕ್ಕಂಥ ಅರ್ಹತೆ ಈ ಲೋಕದಲ್ಲಿ ನಿನಗೆ ಬಿಟ್ಟರೆ ಯಾರಿಗಿಲ್ಲ. ಅವರನ್ನು ಗರ್ಭದಲ್ಲಿ ಧಾರಣೆ ಮಾಡಲಿಕ್ಕೆ ನನ್ನ ಬಿಟ್ಟರೆ ಯಾರೂ ಇಲ್ಲ. ಮನುಷ್ಯ ಕಾಂತರು ಅಮನುಷ್ಯರ ಹೊಟ್ಟೆಯಲ್ಲಿ ಅವರು ಬರೋರಲ್ಲ. ತಸ್ಮಾತ್ ತಜ್ಜನನಿ ಹೇತೋ ಮಾನುಷತ್ವಮುಪಾಗತ ಜನಯಿತ್ವಾ ವಸೋ ನಷ್ಟೌ ಜಿತಾ ಲೋಕಾಸ್ತ್ವಯಾಕ್ಷಯಾ. ಆದ್ದರಿಂದ ಅವರಿಗೆ ತಾಯಿಯಾಗಬೇಕಾದ್ದರಿಂದ ನಾನು ಮನುಷ್ಯತ್ವವನ್ನು ಪಡೆದು ನಿನ್ನ ಹತ್ತಿರ ಬಂದೆ. ನೀನು 8 ವಸುಗಳಿಗೆ ಜನ್ಮ ಕೊಟ್ಟು ಅಕ್ಷಯ ಲೋಕಗಳನ್ನು ಪಡೆದಿದೀಯ. ದೇವಾನಾಂ ಸಮಯಸ್ತ್ವೇಷ ವಸೂನಾಂ ಸಂಶ್ರುತೋಮಯ ಜಾತಂ ಜಾತಂ ಮೋಕ್ಷಯಿಷ್ಯೇ ಜನ್ಮತೋ ಮಾನುಷಾದಿತಿ. ವಸುಗಳಿಗೆ ನಾನು ವಿಶೇಷವಾಗಿ ಮಾತು ಕೊಟ್ಟಿದ್ದೆ, ಹುಟ್ಟಿದವರನ್ನು ಹುಟ್ಟಿದಂತೆ ಕೊಲ್ಲಬೇಕು, ಈ ಮನುಷ್ಯ ಜನ್ಮದಿಂದ ವಿಮುಕ್ತಿ ಮಾಡಬೇಕು ಅಂತ. ಆದ್ದರಿಂದ ತತ್ತೇ ಶಾಪಾದ್ ವಿನಿರ್ಮುಕ್ತಃ ಆಪಸವ್ಯ ಮಹಾತ್ಮನಃ ಆಪವಸ್ಯ ಮಹಾತ್ಮನಃ. ಸ್ವಸ್ತಿತೇ ಸ್ವಸ್ತಿತೇಸ್ತು ಗಮಿಷ್ಯಾಮಿ ಪುತ್ರಂ ಪಾಹಿ ಮಹಾವ್ರತಂ. ಇವಾಗ ಅವರು ಆಪವಸ್ಯ ಶಾಪಾದ ವಿನಿರ್ಮುಕ್ತಃ, ಆಪವರು ಅಂತ ಹೇಳಿದರೆ ವಸಿಷ್ಠರು, ವಸಿಷ್ಠರ ಶಾಪದಿಂದ ಎಲ್ಲರೂ ಮುಕ್ತರಾಗಿದ್ದಾರೆ. ನಿನಗೆ ಒಳ್ಳೆಯದಾಗಲಿ, ಮಹಾವ್ರತನ ಮಹಾದೀಕ್ಷಾದಕ್ಷನಾಗಿರ್ತಕ್ಕಂಥ ಈ ಮಗನನ್ನು ರಕ್ಷಣೆ ಮಾಡಿಕೊ. ಅಯಂ ತವ ಸುತಸ್ತೇಷಾಂ ವೀರ್ಯೇಣ ಕುಲನಂದನ ಸಂಭೂತೋ ಅತಿಜನಾನನ್ಯಾನ್ ಭವಿಷ್ಯತಿ ನ ಸಂಶಯ. ನಿನ್ನ ಈ ಮಗ ಆ ವಸುಗಳೆಲ್ಲರ ಪರಾಕ್ರಮದಿಂದ ನಿನ್ನ ವಂಶದ ಏಳಿಗೆಗಾಗಿ ಬಂದವ. ಎಲ್ಲರ ಶಕ್ತಿ ಇವನಲ್ಲಿದೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಪರಾಕ್ರಮದಲ್ಲಿ ಎಲ್ಲರನ್ನ ಮೀರಿಬಿಡುತ್ತಾನೆ, ಸಂಶಯವೇ ಇಲ್ಲ. ಏಷ ಪರ್ಯಾಯ ವಾಸೋಮೇ ವಸೂನಾಂ ಸನ್ನಿಧೌ ಕೃತಃ ಮತ್ಪ್ರಸೂತಿಂ ಬಿಜಾನೀಹಿ ಗಂಗಾದತ್ತಮಿಮಂ ಸುತಂ. ಅದಕ್ಕೆ ಹೇಳ್ತಾ ಇದ್ದಾರೆ, ಏಷ ಪರ್ಯಾಯ ವಾಸೋಮೇ ವಸೂನಾಂ ಸನ್ನಿಧೌಕೃತಃ. ನಾನು ವಿಶೇಷವಾಗಿ ವಸುಗಳನ್ನು ಕೇಳಿದ್ದೆ, ನೀವೆಲ್ಲ ಹೀಗೆ ನೀವನ ಮಾಡ್ತಾ ಇದ್ದೀರಿ, ಆ ರಾಜನಿಗೆ ಒಬ್ಬ ಮಗ ಆದರೂ ಉಳಿಯಬೇಕಲ್ಲ ಅಂತ ನಾನು ಕೇಳಿದ್ದೆ. ಆವಾಗ ಅವರೆಲ್ಲರೂ ಒಪ್ಪಿದರು ಒಬ್ಬ ಮಗ ಇರ್ತಾನೆ ಅಂತ. ಆ ಹುಡುಗನೇ ಬಂದದ್ದು. ಅದಕ್ಕೆ ಇವ ನನ್ನ ಮಗ ಗಂಗಾದತ್ತ ಅಂತ ಅವನಿಗೆ ಹೆಸರು. ನಂತರ ಇಲ್ಲಿಗೆ 89ನೇ ಅಧ್ಯಾಯವನ್ನು ಪೂರ್ಣಗೊಳಿಸಿ 90ನೇ ಅಧ್ಯಾಯ ಶುರು ಮಾಡುತ್ತಾರೆ. ಶಾಂತನು ಹೇಳ್ತಾರೆ, ಆಪವೋ ನಾಮ ಕೋನ್ವೇಷ ವಸೂನಾಂ ಕಿಂಚ ದುಷ್ಕೃತಂ ಯಸ್ಯಾಭಿಶಾಪಾತ್ಯೇ ಸರ್ವೇ ಮಾನುಷೀಂ ಯೋನಿಮಾಗತಃ. ಯಾರು ಆಪವ ಅಂತ, ಯಾರ ವಸಿಷ್ಠರು, ಈ ವಸುಗಳು ಅವರು ಏನು ಮಾಡಿದರು, ವಿಶೇಷವಾಗಿರತಕ್ಕಂಥ ಮನುಷ್ಯರಾಗಿ ಹುಟ್ಟಬೇಕಾದಷ್ಟು ತಪ್ಪೇನು ಮಾಡಿದರು ಅವರು. ಅನೇನ ಚ ಕುಮಾರೇಣ ತ್ವಯಾದಿತ್ತೇನ ಕಿಂಕೃತಂ ಯಸ್ಸ ಚೈವ ಕೃತೇ ನಾಯಂ ಮಾನುಷೇಷು ನಿವಸ್ಸಸಿ. ಇವನಾದರೂ ಆ ವಸುಗಳು ವಸಿಷ್ಠ ಶಾಪದಿಂದ ಮನುಷ್ಯರಾಗಿ ಹುಟ್ಟಿದವರು ಕೊಂದಾಕ್ಬಿಟ್ಟಿದೆಯಾ, ಮತ್ತೆ ಇವನು ಬದುಕ್ತಾನೆ ಅಂತ ಹೇಳಿದ್ದೀಯಾ, ಹಾಗಾದರೆ ಈ ಮನುಷ್ಯ ಲೋಕದಲ್ಲಿ ಬದುಕಬಾರದು ಅಂತ ಅವರು ಕೇಳೋದಾದರೆ, ಮನುಷ್ಯ ಲೋಕದಲ್ಲಿ ಬದುಕೋದು ದೇವತೆಗಳಿಗೆ ಬಹಳ ನರಕ ಅಂತಾಯಿತು, ಹಾಗಾದರೆ ಈ ವ್ಯಕ್ತಿ ಯಾರು ಈ ಕೊನೆಯಲ್ಲಿ ಹುಟ್ಟಿದ್ದಾನಲ್ಲ ಉಳಿದಿದ್ದಾನಲ್ಲ, ಇವನು ಮಾಡಿದ ತಪ್ಪೇನು, ಯಾವ ತಪ್ಪಿನಿಂದ ಇವನು ದೇವತೆಯಾಗಿ ಈ ಮನುಷ್ಯ ಲೋಕದಲ್ಲಿ ಇರಬೇಕು ಅಂತಿದ್ದಾನೆ, ಅದನ್ನು ಹೇಳು. ಅನೇನ ಚ ಕುಮಾರೇಣ ತ್ವಯಾ ದತ್ತೇನ ಕಿಂಕೃತಂ, ಈ ಮಗ ನೀನು ಕೊಡ್ತಾ ಇದೆಯಲ್ಲ, ಇವನು ಏನು ತಪ್ಪು ಮಾಡಿದ್ದ. ಯಸ್ಸ ಚ ಇವ ಕೃತೇನ ಎಂಬ ಮಾನುಷೇಷು ನಿವತ್ಸತಿ, ಯಾವ ತಪ್ಪು ಮಾಡಿದ್ದಕ್ಕೆ ಈತ ಮನುಷ್ಯರ ಮಧ್ಯೆ ಬದುಕ್ತಾ ಇದ್ದಾನೆ ಅಂತ ಮಾತುಗಳು. ದೇವತೆಗಳಿಗೆ ಮನುಷ್ಯರ ಮಧ್ಯೆ ಇರೋದೇ ನರಕ, ಅವರಿಗೆ ಬೇರೆ ನರಕ ವಾಸಗಳಿಲ್ಲ. ಆಚಾರ ಹೇಳ್ತಾರೆ, ದೇವತೆಗಳಿಗೆ ನರಕ ವಾಸ ಇಲ್ಲವೇ ಇಲ್ಲ ಅಂತ. ಅವಾಗ ಮನುಷ್ಯರಿಗೆಲ್ಲ ಹೊಟ್ಟೆ ಉರಿಯುತ್ತೆ. ಯಾಕೆ? ಅಯ್ಯೋ, ಇವರಿಗೆ ನರಕವೇ ಇಲ್ವಾ? ನಮ್ಗೇನ ಅಂದ್ರೆ, ಅವರಿಗೆ ಬೇರೆ ನರಕ ಬೇಕಾಗಿಲ್ಲ. ಈ ಮನುಷ್ಯರು ನರಕದಲ್ಲಿ ಪಡುವ ಎಲ್ಲ ಬಾಧೆಗಳಿಗಿಂತ ಹೆಚ್ಚು ಬಾಧೆ ಪಡುವುದವರು ಈ ಭೂಲೋಕದಲ್ಲಿ ಹುಟ್ಟಿ ಬಿಡಿಸಿಕೊಂಡು ಹೋದ್ರೆ ಸಾಕು ಅಂತ ಇರ್ತಾರೆ. ಯಪ್ಪ, ಇಲ್ಲಿಂದ ಹೋದವಲ್ಲ ಸ್ವಾಮಿನಿ ದಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಎಂಥ ತಪ್ಪು ಮಾಡಿದ್ರೆ ಇವ ಇನ್ನು ಇಲ್ಲಿ ಬದುಕ್ತಾನಿವ? ಈಶಾವೈ ಸರ್ವಲೋಕಸ್ಯ ವಸವಸ್ತೆ ಚ ವೈ ಕಥಂ ಮಾನುಷೇಶೂದಪದ್ಯಂತ ತನ್ಮಮಾಚಕ್ಷ್ವ ಅಕ್ಷಕ್ಷ್ವ ಜಾಹ್ನವಿ. ಹೇ ಜಾಹ್ನವಿ, ವಸುಗಳಂದ್ರೆ ಸಾಮಾನ್ಯರಲ್ಲ ಅವರು, ಎಲ್ಲ ಲೋಕಕ್ಕೆ ಅಧಿಪತಿಗಳವರೆಲ್ಲ. ಅಷ್ಟ ವಸುಗಳು ಅಂದ್ರೆ ಅಂಥ ಮಹಾತ್ಮರು. ಅವರು ಈ ಮನುಷ್ಯರಾಗಿ ಹೇಗೆ ಹುಟ್ಟಿದ್ರು ಅದೆಲ್ಲ ನನಗೆ ಹೇಳು. ಅವಾಗ ವೈಶಂಪಾಯನರು ಹೇಳ್ತಾ ಇದ್ದಾರೆ, ಏವ ಮುಕ್ತ ತದಾ ಗಂಗಾ ರಾಜಾನಮಿದಮ್ರವೀತ್ ಭರ್ತಾರಂ ಜಾಹ್ನವಿ ದೇವಿ ಶಾಂತನುಂ ಪುರುಷ ಋಷಭ. ಆ ರೀತಿಯಲ್ಲಿ ಗಂಗಾದೇವಿ ರಾಜ ಹೇಳಿದ್ದಕ್ಕೆ ರಾಜನಿಗೆ ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾಳೆ. ಗಂಡನಿಗೆ ಗಂಗೆ ಹೇಳ್ತಾ ಇದ್ದಾಳೆ, ಯಂ ಲೇಭೇ ವರುಣ ಪುತ್ರಂ ಪುರಾ ಭರತ ಸತ್ತಮ ವಸಿಷ್ಠನಾಮ ಸಮುನಿ ಖ್ಯಾತ ಆಪವೈತ್ಯುತ. ವರುಣದೇವರಿಗೆ ಮಗ ಆದ ಹಿಂದೆ ಆ ತನ್ನ ಮಗನಾಗಿರತಕ್ಕಂಥ ಆ ಕೂಸಿಗೆ ಆಪವ ಅಂತ ಇಟ್ರು. ಅವರೇ ವಸಿಷ್ಠ ಮಹರ್ಷಿಗಳು. ತಶಾಶ್ರಮ ಪದಂ ಪುಣ್ಯಂ ಮೃಗಪಕ್ಷಿ ಸಮನ್ವಿತಂ ಮೇರೋ ಪಾರ್ಶ್ವೇ ನಗೇಂದ್ರಸ್ಯ ಸರ್ವರ್ತು ಕುಸುಮಾವ್ರತಂ. ಪರ್ವತ ರಾಜ ಆಗಿರತಕ್ಕಂಥ ಮೇರು ಪರ್ವತ ಆ ಪಕ್ಕದಲ್ಲಿ ಈ ಇವರ ಆಶ್ರಮ ಇತ್ತು. ಬಹಳ ಪವಿತ್ರವಾದ್ದು, ಪಕ್ಷಿಗಳು ಜಂತುಗಳು ಇಂದ ಕೂಡಿಕೊಂಡು ಅಲ್ಲಿ ಹೇಳ್ತಾ ಇದ್ದಾರೆ ಸರ್ವರ್ತು ಕುಸುಮಾವೃತಂ. ಅಲ್ಲಿ ಪುಷ್ಪಗಳು ಎಲ್ಲ ಋತುಗಳಲ್ಲಿ ಬಿಡುತ್ತೆ, ಫಲಗಳು ಎಲ್ಲ ಋತುಗಳಲ್ಲಿ ಬರುತ್ತೆ. ಅಂದರೆ ಇಂಥ ಫಲ ಈ ಋತುವಲ್ಲಿ ಬರಬೇಕು ಅಂತ ಇತ್ತಲ್ಲ, ಅಲ್ಲಿಲ್ಲ ನಿಯಮ. ಎಲ್ಲ ಋತುಗಳಲ್ಲಿ ಎಲ್ಲ ಫಲಗಳು ಬರುತ್ತೆ. ಸವಾರುಣಿ ತಪಸ್ತೆಪೆ ತಸ್ಮಿನ್ ಭರತ ಸತ್ತಮ ವನೇ ಪುಣ್ಯಕೃತಾಂ ಶ್ರೇಷ್ಠ ಸ್ವಾದು ಮೂಲ ಫಲೋದಕೆ. ಆ ವಿಶೇಷವಾಗಿರತಕ್ಕಂಥ ವರುಣದೇವರ ಮಕ್ಕಳಾಗಿರತಕ್ಕಂಥ ವಸಿಷ್ಠರು ಒಳ್ಳೆ ರುಚಿಕರವಾಗಿರತಕ್ಕಂಥ ಹಣ್ಣು ಗಡ್ಡೆ ಗೆಣಸು ಇದೆಲ್ಲ ತುಂಬ ಸಿಗುವಂಥ ಪ್ರಾಂತ ಅದು. ಅಂಥ ವನದಲ್ಲಿ ಪುಣ್ಯಾತ್ಮರಲ್ಲಿ ಮಹಾಶ್ರೇಷ್ಠರಾಗಿರ್ತಕ್ಕಂಥ ವಸಿಷ್ಠ ಮಹರ್ಷಿ ತಪಸ್ಸನ್ನು ಮಾಡ್ತಾ ಇದ್ರು. ಇಲ್ಲಿ ಹೇಳ್ತಾರೆ, ಭಾರತದಲ್ಲೇ ಬಂದಿರತಕ್ಕಂಥ ಒಂದು ವಿಚಾರ ಏನು, ಇವರೆಲ್ಲ ಈ ಕಾಡಲ್ಲಿ ಇದ್ದುಕೊಂಡು ಹಣ್ಣು ಹಂಪಲು ತಿಂದ್ಕೊಂಡಿರ್ತಾರಲ್ಲ, ಕಾರಣ ಏನು? ಏನು ಅಡಿಗೆ ಮಾಡಲಿಕ್ಕೆ ಅವ್ರು ಬರಲ್ವ? ಪಾತ್ರೆಗಳನ್ನು ಹುಟ್ಟಾಕ್ಲಿಕ್ಕಾಗಲಿ, ಪಾತ್ರೆಗಳನ್ನು ತಯಾರು ಮಾಡಲಿಕ್ಕಾಗಲಿ ಅವ್ರಿಗೆ ಬರಲ್ವಾ? ಆ ಪಾತ್ರೆಗಳು ನಿತ್ಯ ಅಗ್ನಿಹೋತ್ರ ಮಾಡುವಂಥವರಿಗೆ ಅಗ್ನಿ ಇಲ್ವಾ? ಅಗ್ನಿಗೇನು ಕಡಿಮೆ ಇಲ್ಲ, ಪಾತ್ರೆಗಳಿಗೂ ಕಡಿಮೆ ಇಲ್ಲ. ಬೇಕಾದಷ್ಟು ಭೂಮಿ ಆ ವನದಲ್ಲಿ, ಅಲ್ಲೇ ಬೆಳೆ ಬೆಳೆಸಿದರೆ ಅಕ್ಕಿ ಬೇಳಿ ಎಲ್ಲ ಬರುತ್ತೆ. ಈ ಅಕ್ಕಿ ಬೇಳಿ ನಾವು ಹುಟ್ಟಾಕಿದ್ದಲ್ಲ, ಅವ್ರು ಹುಟ್ಟಾಕಿದ್ದೆ. ಆವಾಗಲೂ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಜನರೆಲ್ಲ ಅನ್ನ ಎಲ್ಲ ತಿಂತಾ ಇದ್ರೆ ಇವರು ಮಾತ್ರ ಗಡ್ಡೆ ಗೆಣಸು ತಿಂದ್ಕೊಂಡಿದ್ರು. ಏನು ಕಾರಣ? ಅದಕ್ಕೆ ಹೇಳ್ತಾರೆ ಪರೀಕ್ಷಿನ್ ಮಹಾರಾಜನಿಗೆ ಶಮೀಕರ ಮಗನಾಗಿರತಕ್ಕಂಥ ಶೃಂಗಿ ಚಿಕ್ಕವ ಶಾಪ ಕೊಟ್ಟ. ಹೇಳ್ತಾರೆ ಆ ಹುಡುಗ ಚಿಕ್ಕವನಾಗಿದ್ದರು, ವಜ್ರಾಯುಧ ಧಾರಣೆ ಮಾಡಿಕೊಂಡಿದ್ದ. ಯಾವ ವಜ್ರ ಅಂದ್ರೆ ಹೇಳ್ತಾರೆ ವಾಗ್ವಜ್ರಂ ವಿಸಸರ್ಜ ಅಂತ. ವಾಕ್ಕೇ ವಜ್ರಾಯುಧ, ಗಾಯತ್ರಿ ಮಂತ್ರ ಸಿದ್ಧಿ ಆಗಿತ್ತ ಹುಡುಗನಿಗೆ, ಚಿಕ್ಕ ಹುಡುಗನಿಗೆ. ಪರೀಕ್ಷಿನ್ ಮಹಾರಾಜನಿಗೆ ಶಾಪ ಕೊಟ್ಟ ಮೇಲೆ ತಂದೆ ವಿಶೇಷವಾಗಿ ಆ ಹುಡುಗನಿಗೆ ಹೇಳ್ತಾರೆ, ಚೂರು ಬೈದು ಹೇಳ್ತಾರೆ, ರಾಜನಿಗೆ ಶಾಪ ಕೊಡಬಾರದಾಗಿತ್ತು, ಜಗತ್ತನ್ನು ರಕ್ಷಣೆ ಮಾಡತಕ್ಕಂಥವರು ಅಂಥವರಿಗೆ ಇಂಥ ಶಾಪ ನೀ ಕೊಡಬಾರದಯ್ಯ, ಕೊಟ್ಟಿದ್ದೀಯಲ್ವಾ, ಇದಕ್ಕೆ ಕಾರಣ ಏನು ಅಂದರೆ ಹೇಳ್ತಾರವರು, ನೀನು ಋಷಿಕುಲದಲ್ಲಿ ಹುಟ್ಟಿದ್ದೀಯ, ಋಷಿಗಳಿಗೆ ಬೇಕಾಗಿದ್ದೇನು ಗೊತ್ತಾ, ಸಿಟ್ಟಿರಬಾರದಯ್ಯ, ಸಿಟ್ಟು ಯಾಕಿರಬಾರದು ಅಂತ ಕೇಳ್ತೀಯ, ಸಿಟ್ಟಿದ್ದರೆ ನಿನ್ನ ತಪಸ್ಸೆಲ್ಲ ಸೋರಿ ಹೋಗುತ್ತೆ, ನೀನು ಕಷ್ಟಪಟ್ಟು ಮಾಡಿದ ತಪಸ್ಸು. ಆ ತಪಸ್ಸು ಅಂದರೆ ಏನು ನಮಗೆ ಅರ್ಥ ಆಗಬೇಕಲ್ಲ ಸಬ್ಜೆಕ್ಟು. ಹೇಳ್ತಾ ಇದ್ದಾರೆ ದೇವರ ಮೇಲೇ ಮನಸ್ಸಿಡಬೇಕು. ಎಷ್ಟು ಕಷ್ಟ ರೀ, ಬೇಕಾದ್ರೆ ಒಂದು ದಿನ, ವರ್ಷಗಳು ಬೇಡ, ಒಂದು ದಿನ ಇಡೀ ದೇವರ ಮೇಲೆ ಮನಸ್ಸಿಟ್ಟು ನೋಡ್ರಿ, ಅದು ಸಾಧ್ಯ ಇಲ್ಲದ ಕೆಲಸ ಅಂತ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಒಂದು ದಿನ ಅಲ್ಲ, 10 ನಿಮಿಷ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ದೇವರ ಮೇಲೆ ಮನಸ್ಸಿಟ್ಟು ನೋಡಿ, ಇಂಪಾಸಿಬಲ್ ಆ್ಯಂಡ್ ಅನ್ಇಮ್ಯಾಜಿನಬಲ್ ಅಂತ ಕಷ್ಟದ ಕೆಲಸ ಅದು. ಹಾಗೆ ಇಡೀ ವರ್ಷಗಳ ಗಟ್ಟಲೆ ದೇವರ ಮೇಲೆ ಮನಸ್ಸಿಟ್ಟಿದ್ದಕ್ಕೆ ತಪಶಕ್ತಿ ಬರುತ್ತೆ ಅವರಿಗೆ. ತಪಸ್ಸು ಆಲೋಚನೆ, ದೇವರ ಕುರಿತು ಆಲೋಚನೆ ಮಾಡಿದ್ದಕ್ಕೆ ಶಕ್ತಿ ಹುಟ್ಟುತ್ತೆ ಅವರಲ್ಲಿ. ಆ ಶಕ್ತಿಯೆಲ್ಲ ಸಿಟ್ಟು ಬಂದಾಗ, ಇವ್ರು ಹಿಂಗಾಗಲಿ ಅವ್ರು ಹಂಗಾಗಲಿ ಅಂದ್ಕೊಂತೀವಲ್ಲ, ಸೋರಿ ಹೋಗುತ್ತೆ. ಕಷ್ಟಪಟ್ಟು ಕಾಡಲ್ಲಿ ಕೂತ್ಕೊಂಡು ಗಳಿಸಿದ್ದೆಲ್ಲ ಸಿಟ್ಟಿನಿಂದ ಕಳ್ಕೊಂಬಿಟ್ರೆ ಯಾಕಯ್ಯಾಗಿ ಇಲ್ಲಿಗೆ ಬರಬೇಕು ನಾವು? ಅದರಿಂದ ಸಿಟ್ಟನ್ನು ಗೆಲ್ಲಬೇಕಯ್ಯ ತಪಸ್ವಿಗಳಾದವರು ಅಂತ ಮೊದಲು ನಮಗೆ ಶತ್ರು ಯಾರು ಅಂದರೆ ಬ್ರಾಹ್ಮಣರಿಗೆ ಸಿಟ್ಟು. ತಪಸ್ವಿಗಳಾಗಬೇಕಂಥವರಿಗೆ ಅದಕ್ಕೆ ಶಾಂತರಾಗಿರಬೇಕು. ಅಲ್ಲೊಂದು ಸೂತ್ರ ಹೇಳಿಕೊಡ್ತಾ ಹೋಗ್ತಾರೆ. ಸರಿ, ಭಗವಂತನ ಶರಣಾಗತರಾಗಬೇಕು, ಅವನೇ ಆ ಸಿಟ್ಟನ್ನು ನಿಲ್ಲಿಸಬೇಕು, ಇವೆಲ್ಲ ಆಧ್ಯಾತ್ಮಿಕ ಪರವಾಗಿ. ಇನ್ನು ಶಾರೀರಿಕವಾಗಿ ಈ ಸಿಟ್ಟನ್ನು ಗೆಲ್ಲಬೇಕಾದರೆ ಏನು ಮಾಡಬೇಕು? ಅವಾಗ ಹೇಳ್ತಾ ಬರ್ತಾರೆ, ನೀನು ಬೇಯಿಸಿದ ಪದಾರ್ಥಗಳು ತಿಂತಾ ಇದ್ದೀಯ, ಬೇಯಿಸಿದ ಪದಾರ್ಥಗಳೇ ತಿಂತಾ ಇದ್ದೀಯ, ಅದಕ್ಕೆ ನಿನಗೆ ಶರೀರದಲ್ಲಿ ಸಿಟ್ಟನ್ನು ತಡೆಯೋ ಶಕ್ತಿ ಇಲ್ಲ, ಶರೀರದಲ್ಲಿ ಸಿಟ್ಟು ಜಾಸ್ತಿ ಬರ್ತಾ ಇದೆ, ನೀನು ಚಿಕ್ಕ ಹುಡುಗ ಸ್ವಲ್ಪ ಜೀರ್ಣ ಆಗಬೇಕು ಅಂತ ಬೇಯಿಸಿದ ಪದಾರ್ಥಗಳೇ ಕೊಡ್ತಾ ಇದ್ವು, ನಾಳೆಯಿಂದ ನೀನು ಅದನ್ನು ಬಿಟ್ಟು ಬಿಡು. ಇನ್ನೇನು ತಿನ್ನಬೇಕು ಅಂದರೆ ಹಣ್ಣು, ಗಡ್ಡೆ, ಗೆಣಸು ಇದನ್ನು ತಿಂದಿರು ಅಲ್ಲ, ಚೆನ್ನಾಗಿ ಒಳ್ಳೆ ಬೇಯಿಸ್ಕೊಂಡು ಒಳ್ಳೆ ಒಳ್ಳೆ ಪದಾರ್ಥಗಳು ಟೇಸ್ಟಿ ಟೇಸ್ಟಿ ನಾವು ಮಾಡ್ಕೊತೀವಲ್ಲ, ಓ ಅದ್ಭುತ ರುಚಿ ಅಂತ. ಮತ್ತೆ ಅದು ಅದಿದ್ದರೆ ನಿನಗೆ ಸಿಟ್ಟು ಬಂದೇ ಬರುತ್ತೆ, ಅದು ತೆಗೆದು ಬಿಡು. ಈ ಗೆಡ್ಡೆ ಗೆಣಸು ಆಹಾರ ತಗೊಳ್ತಾ ಬಾ, ಸಿಟ್ಟು ಕಡಿಮೆ ಆಗುತ್ತೆ, ಮನಸ್ಸು ದೇವರಲ್ಲೇ ನಿಲ್ಲುತ್ತೆ. ಯಾಕೆ ಋಷಿಗಳೆಲ್ಲ ಶುಕಾದಿ ಮಹರ್ಷಿಗಳೆಲ್ಲ ಅವ್ರಿಗೇನು ಬರಲ್ಲೇನು ಅಡುಗೆ ಮಾಡಿಕೊಳ್ಳಿಕ್ಕೆ, ಈ ರುಚಿ ಅವ್ರಿಗೆ ಗೊತ್ತಿಲ್ಲೇನು, ಯಾಕೆ ಅದನ್ನು ಬಿಟ್ಟಿದ್ದಾರೆ? ಅವರಿಗೆ ಬೇಕಾಗಿದ್ದು ದೇವರು, ದೇವರಲ್ಲಿ ಮನಸ್ಸು ನಿಲ್ಲಬೇಕಾದರೆ, ಮನಸ್ಸಿನ ದೋಷಗಳು ಹೋಗಬೇಕಾದರೆ ಈ ಆಹಾರ, ಈ ಆಹಾರದಿಂದ ಇಷ್ಟು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಅದ್ಭುತವಾಗಿ, ಅದಕ್ಕೆ ಅವರೇನು ಮಾಡ್ತಾರೆ, ಯಾವ ನೆಲದಲ್ಲಿ ಯಾವ ವನದಲ್ಲಿ ಈ ಗಡ್ಡೆ ಗೆಣಸು ಚೆನ್ನಾಗಿ ಸಿಗುತ್ತೋ ಅಲ್ಲಿ ಇದ್ದುಕೊಂಡು ತಪಸ್ಸು ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಅವ್ರಿಗೆ ಬೇಕಾಗಿದ್ದು ನೀರು, ಹಣ್ಣು, ಹಂಪಲು, ಆದಮೇಲೆ ಈ ಗಡ್ಡೆ ಗೆಣಸು, ಎಲ್ಲಿ ಸಮೃದ್ಧಿ ಆಗಿರುತ್ತೋ ಅಲ್ಲಿ ಒಂದು ಆಶ್ರಮ ಕಟ್ಟಿಕೊಳ್ಳುತ್ತಾರೆ, ಅಲ್ಲಿ ಅಂಥದ್ದೇ ತಪಸ್ಸು ಮಾಡುವಂಥವರು ಅಲ್ಲೇ ಇದ್ದುಕೊಂಡು ದೇವರ ಚಿಂತನೆ ಮಾಡ್ತಿರ್ತಾರೆ, ಹೊತ್ತಿಗೆ ಚೂರು ಆಹಾರ ತಗೊಂತಾರೆ. ಆಹಾರ ತಗೊಳ್ಳೋದು ಕೂಡ ಹೀತ ಮೀತ ವನ್ಯ ಭುಕ್ ಅಂತ ಶಬ್ದಗಳು ಹಾಕ್ತಾರೆ. ಆ ವನಕ್ಕೆ ಸಂಬಂಧಪಟ್ಟ ಆಹಾರ ಅದು ವನ್ಯ, ಅದು ಹೇಗಿರಬೇಕು, ಹಿತವಾಗಿರಬೇಕು. ಆ ವನದಲ್ಲಿ ಸಿಕ್ಕುವುದರಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಸಿಗುತ್ತಲ್ಲಿ. ಈರುಳ್ಳಿ ಇರುತ್ತೆ, ಬೆಳ್ಳುಳ್ಳಿ ಸಿಗುತ್ತೆ, ಅದು ಹಿತ ಅಲ್ಲ, ಅದಕ್ಕೆ ಅದು ಬಿಡಬೇಕು. ಹಿತವಾದ ವನಕ್ಕೆ ಸಂಬಂಧಪಟ್ಟದ್ದು ಅದನ್ನು ಹೇಗೆ ತಿನ್ನಬೇಕು, ಸಿಕ್ಕಿತಲ್ಲ ಅಂತ ಹೊಟ್ಟೆ ತುಂಬ ತಿನ್ನಬಾರ್ದು ಅಂತ ಅಲ್ಲಿ ಹೇಳ್ತಾರೆ. ಮಿತ ಭುಕು ಹಿತ ಭುಕು ವನ್ಯ ಭುಕು ಅಂತ ಮೂರು ಭುಕ್ ಅಂತ ಹೇಳ್ತಾರೆ. ವನ್ಯ ವನಕ್ಕೆ ಸಂಬಂಧಪಟ್ಟದ್ದೇ ತಿನ್ನಬೇಕು, ಇನ್ನು ಬೇರೆ ತಿನ್ನಬಾರ್ದು. ಹಿತವಾದ್ದು ತಿನ್ನಬೇಕು, ಮಿತವಾಗಿ ತಿನ್ನಬೇಕು. ಅವಾಗೇನಾಗುತ್ತೆ, ಈ ಶರೀರ ಇದರ ಸಿಸ್ಟಮ್ ಹೇಗೆ ಅಂದರೆ, ಎಷ್ಟು ಆಹಾರ ಕೊಡ್ತೀವೋ ಅಷ್ಟೇ ವಿಶ್ರಾಂತಿಯನ್ನು ಬಯಸುತ್ತೆ ಶರೀರ. ಅಂದರೆ ನಮಗೆ ಏನು ನಿದ್ದೆ ಬರ್ತಾ ಇದೆ, ಆ ನಿದ್ದೆ ಆಹಾರಕ್ಕೆ ಸರಿಯಾಗಿರುತ್ತೆ. ನಾವು ಹೆಚ್ಚಿಗೆ ಆಹಾರ ತಗೊಂಡ್ರೆ ಹೆಚ್ಚಿಗೆ ನಿದ್ದೆ ಬೇಕಾಗುತ್ತೆ, ಅದು ಜೀರ್ಣ ಮಾಡಲಿಕ್ಕೆ. ಜೀರ್ಣ ಮಾಡಲಿಕ್ಕೆ ಬೆಳಿಗ್ಗಿನ ಹೊತ್ತು ಆಕ್ಟಿವಿಟಿ ಇದ್ದರೆ ಅದರಿಂದ ಜೀರ್ಣ ಆಗುತ್ತೆ, ರಾತ್ರಿ ಹೊತ್ತು ಆಕ್ಟಿವಿಟಿ ಇರಲ್ಲ, ಜಾಸ್ತಿ ತಿಂದುಬಿಟ್ರೆ ಅದರಿಂದ ಏನಾಗುತ್ತೆ ಅಂದರೆ ಜೀರ್ಣ ಆಗಲಿಕ್ಕೆ ಜಾಸ್ತಿ ಹೊತ್ತು ಶರೀರ ವಿಶ್ರಾಂತಿಯನ್ನು ಪಡೆಯಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ತಿನ್ನುವವರಿಗೆ ನಿದ್ದೆ ಜಾಸ್ತಿ ಬೇಕಾಗುತ್ತೆ. ಆದರೆ ನಮ್ಮ ಬದುಕೇ 100 ವರ್ಷ, ಅದರೊಳಗೆ 50 ವರ್ಷ ನಿದ್ದೆಯಲ್ಲೇ ಹೋಗಿಬಿಡುತ್ತೆ. ಇನ್ನು 50 ವರ್ಷದಲ್ಲಿ ಚಿಕ್ಕ ಹುಡುಗರಾಗಿ ಕಳ್ಕೊಂಡಿರ್ತೇವೆ, ಸ್ವಲ್ಪ ಕಾಲ ಉಳಿದಿರುತ್ತೆ. ಇಂಥ ಒಳ್ಳೆ ಜನ್ಮ ಪಡೆದಾಗ ಈ ಜನ್ಮದಲ್ಲಿ ಮಾಡಬೇಕಾದ ಒಳ್ಳೆ ಒಳ್ಳೆ ಕಾರ್ಯಗಳು ಸಾಧನೆಗಳಿರುತ್ತೆ, ಅದು ಮಾಡಿಕೊಂಡ್ರೆ ಜನ್ಮ ಪಡ್ಕೊಂಡಕ್ಕೆ ಸಾರ್ಥಕ. ಮತ್ತೆ ಈ ಟೈಮ್ ಸೆಟಪ್ ನೋಡಿದರೆ ನಿದ್ದೆಗೆ ಜಾಸ್ತಿ ಹೋಗ್ತಾ ಇದ್ದರೆ ಸಮಯ ಎಲ್ಲ ವ್ಯರ್ಥ ಆಗತ್ತೆ. ಅದಕ್ಕೆ ನಿದ್ದೆಯನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹಿಂದಿನವರು ಟ್ರೈ ಮಾಡಿದರು. ಅದಕ್ಕೆ ನಾವೇನು ನಿದ್ದೆ ಅಂದರೆ ಮಿನಿಮಮ್ 8 ಅವರ್ಸ್ ಬೇಕು ಅಂತ ಮಲ್ಕೊಂಬಿಡ್ತೀವಲ್ಲ, ಅವರು ಅದನ್ನು ಗೆದ್ದರು. ಯಾಕೆ, ಸೂತ್ರ ತಿಳ್ಕೊಂಡ್ರು. ನಾವು ಆಹಾರದ ಮೇಲೆ ನಮಗೆ ನಿಯಮನ ಇರಲ್ಲ, ಅದಕ್ಕೆ ನಿದ್ದೆ ಜಾಸ್ತಿ ಬೇಕಾಗತ್ತೆ. ಅದಕ್ಕೆ ಅವರು ಸ್ವಲ್ಪ ಆಹಾರ ತಗೊಂಡ್ರು, ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಸ್ವಲ್ಪ ಆಹಾರ ತಗೊಂಡ್ರೆ ನಿದ್ದೆ ನಿಮಗೆ ಬರಲ್ಲ, ಹೆಚ್ಚು ಹೆಚ್ಚು ನಿದ್ದೆ ಬರಲ್ಲ. ಆ ರೀತಿ ಅದಕ್ಕೆ ಇಲ್ಲಿ ಎಲ್ಲಿ ಬಂತು, ವಿಶೇಷವಾಗಿ ಸ್ವಾದು ಮೂಲ ಫಲೋದಕ್ಕೆ, ಒಳ್ಳೆ ರುಚಿಯಾದ ಫಲ ಗೆಡ್ಡೆ ಗೆಣಸು ಸಿಗುವಂಥ ಆ ಆಶ್ರಮ ಆಗಿತ್ತು. ಅಲ್ಲಿ ವಸಿಷ್ಠ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ರು. ಬೆಳಿಗ್ಗೆದ್ದು ಆಹ್ನಿಕಾದಿಗಳು ಮುಗಿಸ್ಕೊಳ್ಳೋದು, ಸ್ನಾನ ಆಹ್ನಿಕ ಆದ ಮೇಲೆ ತಪಸ್ಸಿ ಧ್ಯಾನದಲ್ಲಿ ಕೂಡೋದು, ದೇವರಲ್ಲೇ ಮನಸ್ಸಿಟ್ಟು ದೇವರ ಗುಣಚಿಂತನೆ ಮಾಡ್ತಾ ಇರೋದು, ತಕ್ಕಂತೆ ಯಜ್ಞಯಾಗಗಳು ಮಾಡ್ತಾ ಇರೋದು, ಮಧ್ಯಾಹ್ನ ಕಾಲಕ್ಕೆ ಚೂರು ದೇವರಿಗೆ ಸಮರ್ಪಣೆ ಮಾಡಿದ ಗಡ್ಡೆ ಗೆಣಸು ತಿನ್ನೋದು, ನಂತರ ಮತ್ತು ಮಧ್ಯಾಹ್ನ ಪಾಠ ಪ್ರವಚನಾದಿಗಳು, ನಂತರ ಮತ್ತು ತಪಸ್ಸು, ಹಾಗೆ ದೇವರಲ್ಲೇ ಮನಸ್ಸಿಡ್ತಾ ಇದ್ರು. ಅದಕ್ಕೇನಾಯ್ತು, ಅವರಿಗೆ ನಿದ್ದೆ ತುಂಬ ಕಡಿಮೆ ಇತ್ತವರಿಗೆ. ಈ ರೀತಿ ಸಾಧನೆ ಮಾಡಿದ ಮಹರ್ಷಿಗಳ ಗುಂಪೊಂದಾದರೆ ನಿದ್ದೆಯನ್ನೇ ಪೂರ್ಣ ಗೆದ್ದವರಲ್ಲಿ ಆ ನಿದ್ದೆಯನ್ನು ಗೆದ್ದವ ಅಂತ ಕೃಷ್ಣನಿಂದ ಕರೆಸಿಕೊಂಡ ವ್ಯಕ್ತಿ ಒಬ್ಬ, ಯಾರು, ಅರ್ಜುನ. ಗುಡಾಕೇಶ ಅಂತ ಹೇಳ್ತಾರೆ ದೇವರಿಗೆ, ಋಷಿಕೇಶ ಅಂತ ಹೆಸರು. ದೇವರೇ ಅರ್ಜುನನನ್ನು ಹೇ ಗುಡಾಕೇಶ ಅಂತ ಕರೀತಾರೆ. ಗುಡಾಕೇಶ ಅಂದ್ರೆ ಏನು ಅಂದರೆ, ಗುಡಾಕ ಅಂದರೆ ನಿದ್ದೆ, ಅದನ್ನು ನಿಯಮನ ಮಾಡಿದವರು. ಅಂದರೆ ಸಾಧನೆಗೆ ನಿದ್ದೆ ಅಡ್ಡ ಆಗದಂತೆ ಒಳ್ಳೆ ಅಭ್ಯಾಸ ಮಾಡಿದ ವ್ಯಕ್ತಿ ಅರ್ಜುನ ಅಂತ ಅಲ್ಲಿ ಹೇಳ್ತಾರೆ. ಗುಡಾಕೇಶ ಅಂದರೆ ಈ ಅರ್ಥ. ಹಾಗಾದರೆ ನಮ್ಮ ಸಾಧನೆ ವಿಶೇಷ ಆಗಬೇಕಾದರೆ ನಿದ್ದೆಯನ್ನ ಗೆಲ್ಲಬೇಕು. ಗೆಲ್ಲಬೇಕಾದರೆ ಇದು ಮೇಯ್ನ್ ಇದೆ. ನಮ್ಮ ನಾರ್ಮಲ್ ಆಗಿ ಈ ನ್ಯಾಚುರೋಪತಿ ಅಂತ ಏನಿದೆ, ಆ ನ್ಯಾಚುರೋಪತಿಯಲ್ಲಿರ್ತಕ್ಕಂಥ ನ್ಯಾಚುರೋಪತಿಸ್ಟ್ಸ್, ಆ ಡಾಕ್ಟರ್ಸ್ ಎಲ್ಲ ಹೇಳೋದಿದೆ, ನಿಮ್ಮ ಮನಸ್ಸು ತುಂಬ ಗಿಜೆ 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 ಅಂತಿದೆಯಾ, ತುಂಬ ಒದ್ದಾಡ್ತಾ ಇದೆಯಾ, ಇದು ಮಾಡ್ತಾ ಇದ್ದೀರಾ, ನೀವು ಈ ಆಹಾರವನ್ನೆಲ್ಲ ಬಿಟ್ಟು ನ್ಯಾಚುರಲ್ ಏನು ಈ ವೆಜಿಟೇಬಲ್ಸ್ ಮಾತ್ರ ಹಣ್ಣು ಇದು ತಗೊಳ್ತಾ ಬನ್ನಿರಿ, ಒಂದು ತಿಂಗಳು ನಿಮ್ಮ ಮನಸ್ಸು ಎಷ್ಟು ಪ್ರಶಾಂತ ಆಗುತ್ತೋ ನೋಡ್ರಿ ಅಂತ ಅವರು ಹೇಳ್ತಾರೆ. ಆ ಸಿಸ್ಟಮ್ ನಮ್ಮವರೇ ಹುಟ್ಟಾಕಿದ್ದು, ಬಿಟ್ಟದ್ದು ನಾವೇ. ಆದ್ದರಿಂದ ಸಂದರ್ಭ ಬಂತ, ಆದ್ದರಿಂದ ಹೇಳಿದೆ. ಇಲ್ಲದಿದ್ದರೆ ಅವ್ರಿಗೆ ಏನು ಈ ಅಡುಗೆಗಳು ಮಾಡಲಿಕ್ಕೆ ಬರಲ್ವಾ? ಎಲ್ಲ ಬರುತ್ತೆ, ಅಡುಗೆ ಮಾಡಲಿಕ್ಕೆ ಬರುತ್ತೆ, ಭೋಗ ಪಡಲಿಕ್ಕೂ ಅವ್ರಿಗೂ ಬರುತ್ತೆ. ಆದರೆ ಜೀವನದ ಗುರಿಯನ್ನು ನೋಡಿಕೊಂಡು ಹೋಗ್ತಕ್ಕಂಥವರು ಅದನ್ನು ಹೇಳ್ತಾ ಬಂದಿದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಿಗೆ ಭಾಗವತ ನೋಡೋಣ.